इति सामान्य वचनम् अनुक्त विशेषाणामपि भगवत अधीनत्व ज्ञापनार्थम् ಇಲ್ಲೇನೇನು ವಿಶೇಷ ಹೇಳಿಲ್ಲ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳೋದಕ್ಕೋಸ್ಕರ ಪ್ರಜ್ಞಾನೇತ್ರೋ ಅಲೋಕ ಅಲೋಕ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು ಹೇಳಿಲ್ಲ ದೇವರಿನ ಅಧೀನ ಅಂತ ಹೇಳಿ ಅದು ಅಧೀನ ಅಂತ ಹೇಳೋದಕ್ಕೋಸ್ಕರ ಮಾತು ಉಪಯೋಗಿಸಿದ್ದಾರೆ ಅಂದರೆ ಪ್ರತ್ಯೇಕ ಬಿಡಿಸಿ ಹೇಳಿದ್ದು ಕೆಲವನ್ನು ಹೇಳಿಲ್ಲ ಅಂತ ಇಲ್ಲ ಅಂತ ತಿಳ್ಕೊಂಡ್ಬಿಡಬೇಡಿ ಅದಿಷ್ಟು ಕೂಡ ಜನರಲ್ ಸಾಮಾನ್ಯ ವಚನ ಮತ್ತು ಜನರಲ್ ಸ್ಟೇಟ್ಮೆಂಟ್ ಅಂತ ಅರ್ಥ ಅನಾರಬ್ಧ ಫಲಾನಂಚ ಪ್ರಾರಬ್ಧಾನಂಚ ಸರ್ವಶಃ ಕರ್ಮಣಾಂ ದಾಹ ಏವಾಯಂ ಮುಕ್ತಿರಿತ್ಯಭಿಧೀಯತೆ ಮುಕ್ತಿ ಶಬ್ದಕ್ಕೊಂದು ಅರ್ಥ ಹೇಳ್ತಾರೆ ಹೊಸ ಅರ್ಥ ಏನದು ಅನಾರಬ್ಧ ಫಲಾನಂಚ ಪ್ರಾರಬ್ಧಾನಂಚ ಸರ್ವಶಃ ಕರ್ಮಣಾಂ ದಾಹ ಏವಾಯಂ ಮುಕ್ತಿರಿತ್ಯಭಿಧೀಯತೆ ಎಲ್ಲಾ ಕರ್ಮಗಳ ಬಂಧನವನ್ನು ಕಳ್ಕೊಳ್ಳೋದೇ ಮುಕ್ತಿ ಅದಕ್ಕೆ ಫಲಾಧ್ಯಾಯದಲ್ಲಿ ಮೊದಲನೇ ಪಾದಕ್ಕೆ ಏನಂತ ಹೆಸರು ಕರ್ಮಕ್ಷಯ ಪಾದ ಅಂತ ಕರ್ಮಕ್ಷಯ ಪಾದ ಎಲ್ಲಾ ಕರ್ಮವನ್ನು ಕಳ್ಕೊಂಡ್ರೆ ಮಾತ್ರ ಮೋಕ್ಷಕ್ಕೆ ಅರ್ಹತೆ ಅನಾರಬ್ಧ ಫಲಾನಂಚ ಪ್ರಾರಬ್ಧ ಅನಾರಬ್ಧ ಫಲಗಳು ಅಂದರೆ ಸಂಚಿತ ಆಗಾಮಿಗಳು ಪ್ರಾರಬ್ಧ ಅಂದರೆ ಪ್ರಾರಬ್ಧ ಕರ್ಮ ಅವೆಲ್ಲವೂ ಸರ್ವಶಃ ಟೋಟಲಿ ಕರ್ಮಣಾಂ ದಾಹ ಅವೆಲ್ಲ ಏನಾಗಬೇಕು ಸುಟ್ಟು ಬೂದಿ ಆಗಬೇಕು ಆಗ ಮುಕ್ತಿ ರೀತಿಯ ವಿಧೀಯತೆ ಅದಕ್ಕೆ ಯಥಾ ಹೇಳ್ತಾರೆ ಸಮಿದ್ಧೋಗ್ನಿ ತಥಾ ಸರ್ವ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅದಕ್ಕೆ ದಾಹ ಅಂತ ಕರೆದ ಕರ್ಮಗಳನ್ನೆಲ್ಲ ಜ್ಞಾನ ಅನ್ನೋ ಅಗ್ನಿ ಏನು ಮಾಡುತ್ತೆ ಸುಟ್ಟು ಬೂದಿ ಮಾಡುತ್ತೆ ಅಂತ ಹೇಳಿದ್ರಿಂದ ಕರ್ಮಣಾಂ ದಾಹ ಏವಾಯಂ ಮುಕ್ತಿರಿ ತ್ಯಭಿಹೀಯತೆ ಮುಕ್ತಿ ಅರ್ಥ ಇದು ಸತು ಮುಕ್ತ ತಥೋ ದೇಹಾತ್ ಉದ್ಗಚ್ಛತಿ ಪರಾತ್ಮನ ಪ್ರೇರಿತೋ ವಿಷ್ಣು ಲೋಕಂಚ ಪ್ರಾಪ್ಯ ಭೋಗಾನ ವಾಪ್ಯ ಚ ಸತು ಮುಕ್ತ ತಥೋ ದೇಹಾತ್ ಮುಕ್ತನಾದ ಅವನು ಆ ಬಳಿಕ ಕರ್ಮಕ್ಷಯ ಆದಮೇಲೆ ದೇಹಾದ್ ಉದ್ಗಚ್ಛತಿ ಪರಾತ್ಮನ ದೇಹದಿಂದ ಪ್ರೇರಿತ ಇದು ಮತ್ತೆ ಪರಾತ್ಮನ ಪರಾತ್ಮ ಅಂದ್ರೆ ಪರಮಾತ್ಮ ಪರಮಾತ್ಮ ಅನುಗ್ರಹ ಎಲ್ಲಾ ಸ್ಟೇಜಲ್ಲೂ ಬೇಕು ಒಂದು ಕರ್ಮಕ್ಷಯ ಆಯಿತು ಆಟೋಮೆಟಿಕ್ ಮೋಕ್ಷ ಅಲ್ಲ ಮತ್ತೆ ಏನಾಗಬೇಕು ಅಲ್ಲಿಗೆ ಎಲ್ಲ ಆಗಬೇಕು ಎಲ್ಲ ಡ್ಯೂಸ್ ಸರ್ಟಿಫಿಕೇಟಲ್ಲಿ ಕೊಟ್ಟ ಮೇಲೆ ಆಟೋಮೆಟಿಕ್ ಅಲ್ಲ ಅದು ಅಕ್ಸೆಪ್ಟ್ ಮಾಡಿ ಎಸ್ ಅಂತ ಇನ್ನೊಂದು ಆರ್ಡರ್ ಕೊಡಬೇಕು ಗೊತ್ತಾಯ್ತಲ್ಲ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಕೊಡಲಿಲ್ಲ ಎಲ್ಲ ಕೊಟ್ಟರು ಕೊಟ್ಟ ಮಾತ್ರಕ್ಕೆ ಕೆಲಸ ಆಗಿಲ್ಲ ಇನ್ನು ಏನು ಮಾಡಬೇಕು ಅವರು ಎಸ್ ಅಂತ ಓಕೆ ಮಾಡಿ ಅದನ್ನು ಆರ್ಡರ್ ಪಾಸ್ ಮಾಡಬೇಕು ಮತ್ತೆ ಅಲ್ಲಿವರೆಗೂ ಅದು ಇನ್ನು ಆಗಿಲ್ಲ ಅಂತಾನೆ ಅರ್ಥ ಎಲಿಜಿಬಿಲಿಟಿ ಅನ್ನೋದು ಕಣ್ಣು ಇದಲ್ಲ ಎಲಿಜಿಬಿಲಿಟಿ ಅನ್ನೋದು ಕನ್ಫರ್ಮೇಷನ್ ಅಲ್ಲ ಎಲಿಜಿಬಿಲಿಟಿ ಅಷ್ಟೇ ಹೊರತು ಕನ್ಫರ್ಮ್ ಆಗೋದು ಯಾವಾಗ ಅಕ್ಸೆಪ್ಟ್ ಆದಾಗ ಅದಕ್ಕೆ ಪರಾತ್ಮನ ಪ್ರೇರಿತೋ ವಿಷ್ಣುಲೋಕಂಚ ಪ್ರಾಪ್ಯ ಭೋಗಾನವಾಪ್ಯ ಚ ವಿಷ್ಣುಲೋಕಕ್ಕೆ ಹೋಗ್ತಾನೆ ಅಲ್ಲಿ ಏನು ಮಾಡ್ತಾನೆ ಭೋಗಾನ ಎಲ್ಲಾ ಭೋಗಗಳನ್ನು ಪಡಿತಾನೆ ಭುಂಕ್ತೇ ವಿಷ್ಣು ಪ್ರಸಾದೇನ ಮತ್ತೊಮ್ಮೆ ವಿಷ್ಣು ಅನುಗ್ರಹ ಅಲ್ಲೂ ಬೇಕು ನ ವಿಷ್ಣುವರ ವಶಃ ಕ್ವಚಿತ್ ಯಾವ ಸ್ಟೇಜಲ್ಲೂ ಯಾರೂ ಕೂಡ ಏನಾಗಿಲ್ಲ ದೇವರ ವಶನಾಗದೇ ಇರಲಿಕ್ಕೆ ಸಾಧ್ಯ ಇಲ್ಲ ನ ವಿಷ್ಣೋ ಅವಶಃ ಕ್ವಚಿತ್ ವಿಷ್ಣುವಿಗೆ ವಶನಾಗದೇ ಇರುವವನು ಎಲ್ಲೂ ಇಲ್ಲ ಅದೇ ವಶಿ ವಶೇ ನಕಶ್ಯಾಪಿ ಅದೆಲ್ಲ ಸರಿ ನೆನಪಿಟ್ಟುಕೊಂಡ್ರೆ ದ್ವಾದಶೋತ್ತರ ಹೇಳ್ಬೇಕಾದ್ರೆ ಅವೆಲ್ಲ ಜ್ಞಾಪಕ ಆಗ್ಬೇಕು ವಿಷ್ಣುತಂತ್ರ ಇಮೇ ಸರ್ವೇ ಮುಕ್ತಾಪಿ ಯಥೋಖಿಲಾಹ ಇತಿ ಬ್ರಹ್ಮಾಂಡೇ ವಿಷ್ಣುತಂತ್ರ ತಂತ್ರ ಅಂದ್ರೆ ಅಧೀನ ಸ್ವತಂತ್ರ ಸ್ವ ಅಂದ್ರೆ ವಿಷ್ಣು ವಿಷ್ಣುತಂತ್ರ ಸ್ವತಂತ್ರ ಇಮೇ ಸರ್ವೇ ಮುಕ್ತಾಪಿ ಯಥೋಖಿಲಾಹ ಎಲ್ಲಾ ಮುಕ್ತರು ಕೂಡ ವಿಷ್ಣುವಿನ ಅಧೀನದಲ್ಲೇ ಇರ್ತಾರೆ ಹೊರತು ಬಿಡ್ಲಕ್ಕೆ ಸಾಧ್ಯ ಇದೆ ಮುಕ್ತಾನಾಂ ಪರಮಾಗತಿ ವಿಷ್ಣು ಸಹಸ್ರ ನಾಮದ ಅರ್ಥ ಅದು ಇತಿ ಬ್ರಹ್ಮಾಂಡೇ ಇದನ್ನು ನಾವು ವಿಶಿಷ್ಟಾದ್ವೈತಗಳು ಒಪ್ಪೋದಿಲ್ಲ ಆದ್ದರಿಂದ ಅವ್ರ ಮತ ವೈದಿಕ ಮತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮೇಂದ್ರಾದಿ ಶಬ್ದಾಃ ವಿಷ್ಣಾವೇವ ಮುಖ್ಯತಃ ಇತಿ ತದ್ವ್ಯಾವೃತ್ಯ ಜೀವಾನಾಂ ಸ್ವೀಕಾರಾರ್ಥಂ ಏಷ ಇತ್ಯಾದಿ ಶಬ್ದಃ ಅಲ್ಲಿ ಏಷ ಅಂತ ಪದ ಯಾತಕ್ಕೆ ಹೇಳಿದರು ಅಂದರೆ ಬ್ರಹ್ಮೇಂದ್ರಾದಿ ಶಬ್ದ ವಿಷ್ಣಾವೇವ ಮುಖ್ಯತಃ ಇತಿ ತದ್ವ್ಯಾವೃತ್ಯ ಜೀವಾನಾಂ ಸ್ವೀಕಾರಾರ್ಥಂ ಏಷ ಇತ್ಯಾದಿ ಶಬ್ದ ಒಂದು ಕಡೆಗೆ ಏಷ ಅಂತ ಬಂದರೆ ದೇವರು ಇನ್ನೊಂದ್ಸತಿ ಏಷ ಅಂದರೆ ಜೀವ ಈ ಜೀವ ಕರ್ಮಕ್ಷಯ ಮಾಡಿಕೊಂಡ ಮೇಲೆ ವೈಕುಂಠಕ್ಕೆ ಹೋಗ್ತಾನೆ ಸಹಿ ಭಗವಾನ್ ಸ್ವನೇತ್ರ ಕೋಪಿ ನಾನುಗ್ರಾಹ್ಯ ಪರಮಾತ್ಮ ಯಾರ ಅನುಗ್ರಹಕ್ಕೂ ಒಳಗಾಗಬೇಕಾಗಿಲ್ಲ ಎಲ್ಲರ ಅನುಗ್ರಹ ಬೇಕೇ ಬೇಕು ದೇವರ ದೇವರಿಗೆ ಮಾತ್ರ ಯಾರ ಅನುಗ್ರಹನೂ ಬೇಕಿಲ್ಲ ಸಹಿ ಭಗವಾನ್ ಸ್ವನೇತೃಕಃ ಅಪಿ ನಾನುಗ್ರಾಹ್ಯ ನಾ ಅನುಗ್ರಾಹ್ಯ ಸ್ವನೇತೃಕಃ ತಾನೇ ಸ್ವಾಮಿಯಾಗಿ ಎಲ್ಲದಕ್ಕೂ ಇದ್ದಾನೆ ಆದರೆ ಅವನಿಗೆ ಇನ್ನೊಬ್ಬ ಸ್ವಾಮಿ ಅಂತ ಇಲ್ಲ ಎಲ್ಲರಿಗೂ ತಂದೆ ದೇವರು ದೇವರಿಗೆ ತಂದೆ ಯಾರು ಅಂತ ಹೇಳಿದರೆ ಅದು ಸರಿಯಲ್ಲ ಆ ರೀತಿಯಾಗಿ ಅನುಗ್ರಾಹ್ಯತ್ವಂ ಹಿ ಬ್ರಹ್ಮಾದೀನಾಮತ್ರ ವಿವಕ್ಷಿತಂ ಬ್ರಹ್ಮಾದಿಗಳು ಯಾವಾಗಲೂ ಅನುಗ್ರಾಹ್ಯರು ವಿಷ್ಣು ಅನುಗ್ರಾಹಕ ಅನುಗ್ರಾಹ್ಯ ಅಂದ್ರೆ ಯಾರು? ಅನುಗ್ರಹಕ್ಕೆ ಪಾತ್ರರಾಗೋರು, ಅನುಗ್ರಾಹಕರ ಅನುಗ್ರಹ ಮಾಡೋರು. ಅನು ಎಂಪ್ಲಾಯಿ ಎಂಪ್ಲಾಯರ್ ಅಂತ ಹೇಳ್ತೀವಲ್ಲ, ಎಷ್ಟು ಡಿಫ್ರೆನ್ಸ್ ಇದೆ, ಎಂಪ್ಲಾಯ್ಮೆಂಟ್ ಎಂಪ್ಲಾಯಿ ಎಂಪ್ಲಾಯರ್. ಆ ರೀತಿ ಅನುಗ್ರಾಹಕ ವಿಷ್ಣು, ಅನುಗ್ರಾಹ್ಯರು ಬ್ರಹ್ಮಾದಿ ಸಕಲ ದೇವತೆ, ರಮಾ ಬ್ರಹ್ಮಾದಿ ಎಲ್ಲರೂ ಕೂಡ ಅನುಗ್ರಾಹ್ಯರೇ. ಹಿಂದೆ ಹೇಳಿದ್ದಾರೆ, ಈಗಾಗಲಿದೆ ಇಲ್ಲ. ಮೊದಲನೇದಾಗಿ ಪುಣ್ಯಕರ್ಮಗಳೆಲ್ಲ ಉಳ್ಕೋಬೇಕು, ಗೊತ್ತಾಯ್ತಾ? ಪಾಪಕರ್ಮಗಳೆಲ್ಲ ಸುಟ್ಟು ಬೂದಿ ಆಗಬೇಕು, ಮುಂದೆ ಬರೋ ಪಾಪಕರ್ಮ ಲೇಪ ಆಗಬಾರದು. ಆಮೇಲೆ ಪುಣ್ಯದಲ್ಲೂ ಅನಿಷ್ಟ ಪುಣ್ಯಗಳು ಕೂಡ ಹೋಗಿಬಿಡಬೇಕು, ಇಷ್ಟಾದರೆ ಅದು ಪುಣ್ಯಕ್ಷಯ ಅಂತ ಕರೀತಾರೆ. ಎಲ್ಲದನ್ನು ಫ್ರೀ ಆಗಬೇಕು, ಮನೆ ಬೇಕು. ಹಾಂ ಹೌದು, ಕರ್ಮ ಅಂದ್ರೆ ಏನು? ಎಲ್ಲ ಮೂರು ಭಾಗ ಮಾಡ್ಕೋಬೇಕು. ಹಿಂದೆ ಹೇಳಿದ್ದಾರೆ ಈಗಾಗಲೇ, ಅನಾರಬ್ಧ ಪರಾರಬ್ಧ ಅಂತೇಳಿ ಪದ ಉಪಯೋಗಿಸಿ, ಬರೀ ಕರ್ಮಕ್ಷಯ ಅಂತ ಹೇಳಿಲ್ಲ. ಅನಾರಬ್ಧ ಫಲ ಪ್ರಾರಬ್ಧ ಅಂತ ಹೇಳಿದ್ದಾರೆ. ಅನಾರಬ್ಧ ಫಲಗಳು ಅಂದರೆ ಸಂಚಿತ ಆಗಾಮಿಗಳು, ಪ್ರಾರಬ್ಧ ಅಂದರೆ ಪ್ರಾರಬ್ಧ, ಸಂಚಿತಕ್ಕೆ ಸಂಪೂರ್ಣ ನಾಶ, ಆಗಾಮಿಗೆ ಲೇಪ ಇಲ್ಲ. ಆದರೆ ಪ್ರಾರಬ್ಧಕ್ಕೆ ಅನುಭವಿಸಿ ಲೇಪ ಇಲ್ಲ, ಉಪಮರ್ದದಿಂದ ಪರಿಹಾರ. ಉಪಮರ್ದ ಅಂದರೆ ವೇ ಮಾಡಬೇಕು ಪರಮಾತ್ಮ, ಆಮೇಲೆ ಮೋಕ್ಷ. ಇದು ಕರ್ಮಕ್ಷಯದ ಕಾನ್ಸೆಪ್ಟ್. ಇದು ಎಲ್ಲೆಲ್ಲಿ ಕರ್ಮಕ್ಷಯ ಅದು ಸುಮ್ಮನೆ ಹೇಳಿಬಿಡ್ತಾರೆ, ಇದಿಷ್ಟು ಹಿಂದೆ ಎಲ್ಲ ಸೇರಿಸ್ಕೋಬೇಕಂದ್ರೆ. ಭಗವದ್ಗೀತಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಅಂತ ಬಂದಾಗ ಇದಿಷ್ಟು ಓದ್ದೆ ಹೋದರೆ ಸರ್ವಕರ್ಮಾಣಿ ಶಬ್ದಕ್ಕೆ ಅರ್ಥ ಆಗೋದಿಲ್ಲ. ಬ್ರಹ್ಮಸೂತ್ರಗಳು ಅದೆಲ್ಲ ಓದ್ಕೋಬೇಕಾಗ. ಸಹಿ ಭಗವಾನ್ ಸ್ವನೇತ್ರ ಕೋಪಿ ನಾನುಗ್ರಾಹ್ಯ ಅನುಗ್ರಾಹ್ಯತ್ವ ಬ್ರಹ್ಮಾದೀನಾಮತ್ರ ವಿವಕ್ಷಿತ ನೇಯತ ಅನುಗ್ರಾಹ್ಯತಾಪಿ ನ ಸಾ ವಿಷ್ಣು ಸ್ವತೋಪಿತು ಇತಿ ಶಬ್ದತತ್ವೇ. ನೇಯತ ಅಂದ್ರೇನು? ಅನುಗ್ರಾಹ್ಯತ ಅಂತ ಅರ್ಥ. ಅದೇ ನೇಯತ ಅಂತ ಪದ ಬಂತು. ನೇಯತ ಅಂದರೆ ಅನುಗ್ರಾಹ್ಯತ, ಅನುಗ್ರಹಕ್ಕೆ ಒಳಪಡುವುದು. ಸಾ ನ ಸಾ ವಿಷ್ಣು ಸ್ವತೋಪಿತು, ವಿಷ್ಣುವೆ ಯಾವ ಕಾಲಕ್ಕೂ ಪ್ರಶ್ನೆ ಬರೋದಿಲ್ಲ ಅಂಬುದನ್ನು ಸ್ಪಷ್ಟ ಶಬ್ದತತ್ವ ಅನ್ನೋ ಗ್ರಂಥ ಹೇಳ್ತಾ ಇದೆ. ಇದಿಷ್ಟು ಅಧ್ಯಾಯಕ್ಕೆ ಭಾಷ್ಯ ಮುಗಿತು. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿತೆ ಶ್ರೀಮನ್ ಮಹಾಯಿತಯೋಪನಿಷತ್ ಭಾಷ್ಯೆ ದ್ವಿತೀಯ ಪ್ರಘಟ್ಟಕ್ಕೆ ಷಷ್ಠೋ ಅಧ್ಯಾಯ. ಅದಕ್ಕೀಗ ಮೊದಲು ಟಿಪ್ಪಣಿ, ಆಮೇಲೆ ಖಂಡಾರ್ಥ. ತರ್ಹಿ ವ್ಯಾಖ್ಯಾನಪರೇಣ ಅನೇನೈವ ಅಲಂ ಪ್ರಜ್ಞಾನೇತ್ರೋ ಲೋಕಃ ಇತಿ ಪೂರ್ವವಾಕ್ಯಂ ವ್ಯರ್ಥಮಿತ್ಯತಃ ಅನುಕ್ತೇತಿ. ಇನ್ನೊಮ್ಮೆ ಅದು ಪ್ರಜ್ಞಾನೇತ್ರ ಅಂತ ಹೇಳಿದರು, ಅದು ವ್ಯರ್ಥ ಆಗುತ್ತೆ ಅಂತ ಹೇಳಿ ವ್ಯರ್ಥ ಆಗಲಿಲ್ಲ, ಅನುಕ್ತೋ ಅದೆಲ್ಲ ಸೇರಿಸ್ಕೊಂಡ್ಬಿಡಬೇಕು ಅಂತ ಹೇಳೋದಕ್ಕೆ ಹೇಳಿದ್ದಾರೆ. ಬ್ರಹ್ಮಸೂತ್ರ ಹಾಗೆ ಹೇಳ್ತಾ ಇದೆ. ಬ್ರಾಹ್ಮೇಣ ಜೈಮಿನಿ ಉಪನ್ಯಾಸಾದಿಭ್ಯಃ ಅಂತ ಬ್ರಹ್ಮಸೂತ್ರ. ಬ್ರಾಹ್ಮೇಣ ಜೈಮಿನಿ ಉಪನ್ಯಾಸಾದಿಭ್ಯಃ ಅಂತ ಸೂತ್ರದಲ್ಲಿ ಬಂದಿದೆ. ಅದೇನರ್ಥ ಅದಕ್ಕೆ? ಚಿತಿ ಮಾತ್ರೇಣ ತದಾತ್ಮಕತ್ವಾದಿತಿ ಔಡುರೋಮಿಹಿ. ಇನ್ನೊಂದು ಸೂತ್ರ, ಚಿತಿ ಮಾತ್ರೇಣ ತದಾತ್ಮಕತ್ವಾದಿತಿ ಔಡುರೋಮಿಹಿ. ಚಿತಿ ಮಾತ್ರ ಅಂದ್ರೇನೋ? ಕೇವಲ ಜ್ಞಾನ ಸ್ವರೂಪನಾಗಿ ಜೀವ ಇರ್ತಾನೆ ಅಂತ ಹೇಳಿ ಔಡುರೋಮಿಗಳು ಹೇಳ್ತಾ ಇದ್ದಾರೆ. ಭಾವಂ ಜೈಮಿನಿ ನಿರ್ವಿಕಲ್ಪಕ ಆಮ್ನಾನಾತ್, ಜೈಮಿನಿ ವಿಕಲ್ಪ ಆಮ್ನಾನಾತ್, ಭಾವಂ ಜೈಮಿನಿ ವಿಕಲ್ಪ ಆಮ್ನಾನಾತ್ತಂತೆ. ಇನ್ನೊಂದು ಬ್ರಹ್ಮಸೂತ್ರ, ಯಾಕೆ ಒಂದು ಮೂರು ಮೂರು ತಪ್ಪದು, ನಾಲ್ಕು ಮೂರು ಮೂರು ಇರಬೇಕು. ಸಂಕಲ್ಪ ದೇವಚ ತಶ್ರುತೇ, ನಾಲ್ಕು ನಾಲ್ಕು ಎಂಟು ಸರಿ ಇದೆ. ಅದಷ್ಟು ಮೋಕ್ಷದ ಬಗ್ಗೆ ಬಂದಿರತಕ್ಕಂಥ ಮಾತುಗಳು ಬ್ರಹ್ಮಸೂತ್ರಗಳಲ್ಲಿ. ಬ್ರಾಹ್ಮೇಣ ಜೈಮಿನಿ ಉಪನ್ಯಾಸಾದಿಭ್ಯ ಒಂದು ಸೂತ್ರ ಅಂದರೆ ಪರಮಾತ್ಮ ಅನುಗ್ರಹದಿಂದನೇ ಇಲ್ಲಿ ಹೇಗೆ ನಾವು ಯೋಂತಃ ಪ್ರವೇಶನೋ ಅಲ್ಲೋ ಯೋಂತಃ ಪ್ರವೇಶ ಅಂತ ಹೇಳೋದಕ್ಕೆ ಆ ಸೂತ್ರ. ಚಿತಿ ಮಾತ್ರೇಣ ಜೀವನಿಗಲ್ಲಿ ಬಾಹ್ಯವಾದ ಇಂದ್ರಿಯಾದಿಗಳಿರುತ್ತೋ ಅಂತ ಕೇಳಿದರೆ ಇಲ್ಲ, ಚಿತಿ ಮಾತ್ರೇಣ ಎಲ್ಲ ಚೈತನ್ಯ ರೂಪ ಅಂಥೇಳಿ ಔಡುರೋಮಿಗಳು ಹೇಳಿದರು. ಆಮೇಲೆ ಇಲ್ಲೇ ಇಲ್ಲ ಅಂತ ಯಾಕೆ ಹೇಳಬಾರದು ಅಂದರೆ, ಇಲ್ಲ ಇಂದ್ರಿಯಾದಿಗಳು ಏನಿವೆ ಜೀವನಿಗೆ ಇದೆ, ಆದರೆ ಸ್ವರೂಪೇಂದ್ರಿಯಗಳೇ ಹೊರತವರು ಬಾಹ್ಯೇಂದ್ರಿಯಗಳಲ್ಲ ಅಂತ ಹೇಳೋದಕ್ಕೆ ಭಾವಂ ಜೈಮಿನಿ ವಿಕಲ್ಪ ಆಮ್ನಾನ. ಆಮೇಲೆ ಅವನು ಭೋಗಗಳೇ ಇಲ್ಲ ಅಂತ ಕೆಲವು ವಾದ ಮಾಡಿದರೆ, ಸಂಕಲ್ಪ ದೇವಚ ತಶ್ರುದೇಹಿ, ಸಂಕಲ್ಪ ದೇವ ಕೆಲವು ಮೋಕ್ಷದಲ್ಲಿ ಭೋಗ ಇಲ್ಲ ಅಂತ ವಾದ ಮಾಡ್ತಾನೆ. ಬ್ರಹ್ಮಸೂತ್ರ ಹೇಳ್ತಾ ಇದೆ ಭೋಗ ಇದೆ, ಮತ್ತೆ ಇಲ್ಲೂ ಭೋಗ ಇದೆ ಅಲ್ಲೂ ಭೋಗ ಇದೆ ಅಂತ ಕೇಳಿದ್ರೆ, ಇಲ್ಲಿ ಭೋಗ ನಶ್ವರ, ಇಲ್ಲಿ ಭೋಗ ಬಾಹ್ಯ, ಇಲ್ಲಿ ಭೋಗ ಶ್ರಮದಿಂದ ಪಡೋದು, ಮೋಕ್ಷದಲ್ಲಿ ಏನು? ಸಂಕಲ್ಪ ದೇವ ಇಷ್ಟ ಮಾತ್ರ ಪಡ್ತಿರ್ಲಿಕ್ಕೇನೆ. ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ, ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ, ಆದ್ದರಿಂದ ಸಮಸ್ಯೆನೇ ಇಲ್ಲ. ಇತಿ ಇತ್ಯಾದಿ ಅದೇ ಹೇಳ್ತೀವಿ. ಚಿತಿ ಮಾತ್ರ ಸ್ವರೂಪ ದೇಹ ಅಂಬುದು ಜ್ಞಾನಮಯ ದೇಹ, ಅದು ಸ್ವರೂಪ ದೇಹ ಅಂದ್ರೆ ಒಂದೇ, ಜ್ಞಾನ ದೇಹಮಯ ದೇಹ ಅಂದ್ರೆ ಒಂದೇ. ಎಲ್ಲ ದೇಹಗಳು ಅಣುನೇ, ಅದು ಪರಮಾಣು ಎನ್ನುವ ಅತ್ಯಂತ ಸೂಕ್ಷ್ಮ. ಮೇಲೆ ಹಾಕೊಂಡು ಬಟ್ಟೆಗಿಂತ ದೇಹಕ್ಕೆ ಚಿಕ್ಕದ ದೊಡ್ಡದ? ನೀವು ಶರ್ಟು ಪ್ಯಾಂಟ್ ಹಾಕೊಂಡಿರ್ತಾನೆ, ಆ ದೇಹಕ್ಕೆ ದೊಡ್ಡದಿರುತ್ತ ಚಿಕ್ಕದಿರುತ್ತದ? ಸ್ವಲ್ಪ ದೊಡ್ಡದಿಲ್ಲ, ಹಾಕೊಳಕ್ಕೆ ಬರೋದಿಲ್ಲ, ಬಾಹ್ಯ ದೇಹಗಳೆಲ್ಲ ಏನಾಗಿರ್ಬೇಕವು? ಅತಿ ಸೂಕ್ಷ್ಮ ಸ್ವರೂಪ ದೇಹ ಅದು, ಇನ್ನೊಂದು ಆಮೇಲೆ ಲಿಂಗ ದೇಹ ಅದು ಸೂಕ್ಷ್ಮನೇ, ಬಟ್ ಸ್ವರೂಪ ದೇಹಕ್ಕಿಂತ ಮೇಲಿದೆ ಅದು ಕವರಿಂಗ್. ಅದು ಆಮೇಲೆ ಅದಕ್ಕಿಂತ ದೊಡ್ಡದು ಅನಿರುದ್ಧ ದೇಹ, ಅದು ಸ್ಥೂಲ ದೇಹ, ದೊಡ್ಡ ದೇಹ. ಇದು ಕಂಪೇರ್ ಮಾಡಿದ್ರೆ ಸ್ಥೂಲ ದೇಹ. ಸೊ ನಾಲ್ಕು ಸೂಕ್ಷ್ಮ ದೇಹಗಳೇ, ಅದು ಸೂಕ್ಷ್ಮ ಸೂಕ್ಷ್ಮತರ ಸೂಕ್ಷ್ಮತಮ ಅಂತೇಳಿ ಕ್ಲಾಸಿಫಿಕೇಶನ್. ಅದು ಅಲ್ಟಿಮೇಟ್ ಸೂಕ್ತ ಯಾವುದಿದೆ ಸೂಕ್ತ ಅಂತ ಕೇಳಿದರೆ ಸೂಕ್ಷ್ಮ ಅಂದರೆ ಸ್ವರೂಪ ದೇಹ, ಅದು ಕೇವಲ ಜ್ಞಾನಮಯ ದೇಹ. ಯಾವುದು ಸ್ವರೂಪ ದೇಹ? ಯಾವಾಗಲೂ ಅಣನೇ. ಹಾಂ, ಅದು ಅಣವಾಗಿ ಅವನು ಬೇಕಾದ ದೊಡ್ಡ ದೇಹ ತಗೋಬೋದು ಅವನು. ಎಂ ಎಂ ಸುಖಿ ಕಾಮಯತೆ ಎಂಥ ರೂಪ ಬೇಕಾದ್ರೆ ತಗೋಬೋದು. ಕಾಮರೂಪಿಗಳು ಏನ ಸಂಕಲ್ಪ ಇಷ್ಟಪಡ್ತಿರ್ಲಿ, ಸಂಕಲ್ಪ ಮಾಡಿದ ತಕ್ಷಣ ಅನ್ಕೊಂಡೆ ಅನ್ಕೊಳ್ಳೋದು ಸಂಕಲ್ಪ ಅಂತ ಹೇಳಿದ್ರು. ಇದು ಅನ್ಕೋತೇವೆ ಏನೇನೋ ಏನೋ ಆಗೋದೇ ಇಲ್ಲ, ಅದು ಏನು ಅನ್ಕೋತಿರ್ಲಿಕ್ಕೆ ಆಗುತ್ತೆ, ತಕ್ಷಣ ಆಗುತ್ತೆ, ಎಫರ್ಟ್ ಲೆಸ್ ಆಗುತ್ತೆ ಮತ್ತೆ ಅಂದ್ಕೊಂಡ ತಕ್ಷಣ ಅದು ಮೋಕ್ಷದು ಎಷ್ಟೊತ್ತಿದ್ರೆ ಅನಿಸ್ತಾ ಇರ್ತದೆ. ಇದಕ್ಕಿದ್ದಾಗ ಎಲ್ಲ ಹೋಗಿಬಿಡಬಾರ್ದೆ ಬರಬಾರ್ದೆ ನೋಡ್ಬೇಕು ಏನು ಅನ್ಕೊಳ್ಳೋದು, ಅಷ್ಟೇನು ಆಗೋದಿಲ್ಲ. ಅಲ್ಲೇನೋ ತಕ್ಷಣ ಆಗಿಬಿಡುತ್ತೆ, ಯಾರೋ ನೋಡ್ಬೇಕನ್ನಿಸ್ತು ತಕ್ಷಣ ನೋಡ್ಬಿಡ್ಬೋದು, ಏನೋ ಆಗ್ಬೇಕನ್ನಿಸ್ತು ತಕ್ಷಣ ಆಗಿಬಿಡ್ಬೋದು, ಏನೋ ಬೇಕನ್ನಿಸ್ತು ತಕ್ಷಣ ಆಗ್ಬೋದು. ಏನು ಕಾಯ ನೆಸಿಟಿನೇ ಇಲ್ಲ, ಮತ್ತೆ ಪೂರ್ಣವಾಗಿ ಸಿಗುತ್ತೆ, ಸ್ವಲ್ಪ ಸ್ವಲ್ಪ ಸಿಗೋದಿಲ್ಲ, ಮತ್ತೆ ಕಷ್ಟಪಟ್ಟು ಮಾಡಿದ್ರೆ ಸ್ವಲ್ಪ ಸಿಗ್ತದೆ. ಹಾಗೆಲ್ಲ 100% ಇಲ್ಲಿ ಯಾವುದೋ ಪ್ರಮೋಷನ್ ಯಾರು ಬರ್ತದೆ ಪೆನ್ಷನ್ಗೆ, ಆಮೇಲೆ ಎಷ್ಟೋ ದಿವಸ ಆದ್ಮೇಲೆ ಬರೋದು ಗೊತ್ತಾಯ್ತಾ, ಯಾವುದು ಕೇಸ್ ಹೋಗಿಬಿಡೋದು, ಹತ್ರ ಬರೋದು ಸಾಲ್ವೇ ಆಗೋದಿಲ್ಲ, ಅದೆಲ್ಲ ಇಲ್ಲ. ಮೋಕ್ಷದಲ್ಲಿ ಏನಿಲ್ಲ, ಒಂದು ಕೇಸೇ ಇಲ್ಲ. ಆಮೇಲೆ ಇದೇನೋ ಸಮಸ್ಯೆ ಇಲ್ಲ, ಏನು ಅನ್ಕೊಂಡ್ರು ಇಮ್ಮಿಡಿಯೇಟ್ ಇನ್ಸ್ಟೆಂಟ್. ಮತ್ತೆ ಸದ್ಯೋ ಹೃದಯ ವೃದ್ಧತೆ, ನಾವು ಭೂಲೋಕ ಏನು ಅನ್ಕೋತೇವೆ ಆಗೋದಿಲ್ಲ, ಅಲ್ಲೇ ಆಗುತ್ತೆ, ಅದೇ ಮೋಕ್ಷ. ಇಲ್ಲಿ ಯಾತಕ್ಕೆ ಆಗೋದಿಲ್ಲ, ಅಡ್ಡಿ ಆತಂಕಗಳಿವೆ, ಅಲ್ಲೇನು ಯಾವುದೂ ಇಲ್ಲ, ಅಡ್ಡಿ ಆತಂಕಗಳೇ ಇಲ್ಲ. ಪ್ರತಿಯೊಂದಕ್ಕಾಗ ಅತ್ಯಂತ ಏನು ಉಪನಿಷತ್ ಹೇಳಿದ್ದೇನು ಅವರು, ಒಂದು ತಾಳೆ ಎಂತೂ ಆಲದ ಮರ ಬೀಜ ತಗೊಂಬ ಅಂದರು, ವಡಿ ಅಂದರು, ಯಾವ ಇನ್ನೂ ಏನು ಮತ್ತೆ ವಡಿ ಅಂದರು, ಕೊನೆ ಏನು ಏನು ಕಣೇನು ಕಾಣೋದಿಲ್ಲ ಅಂದರು. ಅತಿ ಸೂಕ್ಷ್ಮ, ಆ ಸೂಕ್ಷ್ಮದಲ್ಲಿ ಏನಿದೆ, ಇಡೀ ವೃಕ್ಷಸ್ತಿಷ್ಠ ನಗ್ರೋಸಸ್ತಿಷ್ಠತಿ. ಇಬ್ಬ ಸೈನ್ಸ್ ಓದೋರು ಭಾಳ ಸ್ವಲ್ಪ ಕ್ರಾಸ್ ಸೆಕ್ಷನ್, ಅದು ಹೇಗಿರುತ್ತೆ, ಇಷ್ಟೇ ಸೂಕ್ಷ್ಮ ಇರುತ್ತೆ. ಮಗು ಇಷ್ಟೇ ಇರುತ್ತೆ, ಬೆಳೆದ ಬೆಳೆದ ದೊಡ್ಡದಾಗತ್ತೆ ಗೊತ್ತಾಯ್ತಾ, ಚಿಕ್ಕದೇ ದೊಡ್ಡದಾಗತ್ತೆ ಅಷ್ಟೇ ಹೊರತು ಎಲ್ಲ ಸೂಕ್ಷ್ಮ ರೂಪದಲ್ಲಿ ಏನಿರುತ್ತೆ ಅದು ಪೂರ್ತಿ ಇರುತ್ತೆ. ಡಿ ಎನ್ ಎ ಟೆಸ್ಟ್ ಎಲ್ಲ ಮಾಡ್ತಾರೆ, ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ಗೊತ್ತಾಯ್ತಿಲ್ಲ. ಅದು ಇವತ್ತು ಮನುಷ್ಯನೇ ಸೂಕ್ಷ್ಮ ಸೂಕ್ಷ್ಮವನ್ನು ಅನ್ವೇಷಣೆ ಮಾಡಿದಾಗ ಇಡೀ ವಸ್ತುವಿನ ಸಿಗ್ತಿ ಸಿಗುತ್ತೆ. ಆದರೆ ಅಲ್ಲಿ ಅತಿ ಸೂಕ್ಷ್ಮ, ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ, ಅದರಲ್ಲೂ ಜೀವ ಪೂರ್ಣವಾಗಿರುತ್ತೆ. ಬ್ಯಾಕ್ಟೀರಿಯಾಗೆ ತಂದೇ ಶೇಪ್ ಇದೆ ಗೊತ್ತಾಯ್ತಾ, ವೈರಸ್ಗೂ ತಮ್ಮದೇ ಶೇಪ್ ಇದೆ, ನಮಗೆ ಅರ್ಥ ಆಗೋದಿಲ್ಲ. ಸೂಕ್ಷ್ಮ ಸೂಕ್ಷ್ಮ ಇವತ್ತು ಅದಕ್ಕೇನು ತೋರ ಹನುಮಂತ ಏನು ಮಾಡಿದರು, ದೊಡ್ಡ ಸಮುದ್ರ ದೊಡ್ಡ ರೂಪದ ಸಮುದ್ರ ಸಣ್ಣ ಇಷ್ಟೇ ಎಷ್ಟು ರೂಪ ತಗೊಂಡು ವ್ಯತ್ಯಾಸ ಹೆಚ್ಚು ಕಡಿಮೆ ಆಯ್ತಾ, ಚಿಕ್ಕ ಚಿಕ್ಕ ಕೈಕಾಲುಗಳು ದೊಡ್ಡದು ಅಷ್ಟೇ. ಎಷ್ಟೇ ಚಿಕ್ಕ ರೂಪದಲ್ಲಿ ಏನಾಗಿರುತ್ತದ, ಪೂರ್ಣತೆ ಇರುತ್ತೆ. ಚಿಕ್ಕ ರೂಪದಲ್ಲೂ ಪೂರ್ಣತೆ ಇದ್ದೇ ಇರೋದ್ರಿಂದ ಸಮಸ್ಯೆನೇ ಇಲ್ಲ. ಸೂರ್ಯದೇಹ ಆಕಾರ ಇರಬೇಕಾಗಿಲ್ಲ, ಸ್ಥೂಲ ದೇಹ ಬೋದು. ನಮ್ಮಲ್ಲಿ ಸಿಂಪಲ್ ನಮ್ಮ ಡ್ರೆಸ್ ಹಾಕೊಡೋದು ನೋಡಿ, ನೀವೀಗ ಶಾಲೂ ಕೊಡ್ಬೋದು, ಬರೀ ಬನಿಯನ್ನು ಹಾಕೋಬಹುದು, ಕೋಟ್ ಹಾಕೋಬಹುದು, ಇಷ್ಟಾದರೂ ಬಾಡಿ ಮಾತ್ರ ಒಂದೇ. ಅವ್ರ ಸ್ವರೂಪ ದೇಹ ಯಾವುದೊಂದು ಗೊತ್ತಾಗೋದು ಯಾವಾಗ ಅವರಿಗೆ ಮುಕ್ತಿ ಆದ್ಮೇಲೆ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಬಟ್ ಯಾವುದೇ ದೇಹ ಇದ್ರೂ ಜ್ಞಾನಮಯ ಅದು
ಗೊತ್ತಾಯ್ತಾ.
ಹೌದು, ದೇವರ ಸಂಚಿಂತೆ ಏನು ಭಗವತ ಚರಣಾರವಿಂದ ವರ್ಣನೆ ಮಾಡಿದ್ರು. ಯಾವ ರೂಪಕ್ಕಿದ ಎಲ್ಲ ರೂಪನೂ ಹಾಗೆ ಇರುತ್ತೆ ದೇವರು ಗೊತ್ತಾಯ್ತಾ, ದೊಡ್ಡ ರೂಪ ಚಿಕ್ಕ ರೂಪ ಹಾಗೆಲ್ಲ ಇಲ್ಲ ಗೊತ್ತ. ಎಲ್ಲ ರೂಪಗಳು ಏನಿರುತ್ತೆ ಅದೇ ರೀತಿಯಲ್ಲಿ ಇರುತ್ತೆ ಪೂರ್ಣ. ಅದಕ್ಕೆ ಪೂರ್ಣ ಪದ ಪೂರ್ಣ ವೇದಮ್ ಅಂತ ಹೇಳಿದ್ರು ಗೊತ್ತಾಯ್ತು. ಪ್ರತಿಯೊಬ್ಬ ಜನ ತಂದೆ ಒಂದು ಶೇಪ್ ಇದೆ ಗೊತ್ತಾಯ್ತಾ, ಆ ಶೇಪ್ ಯಾವಾಗಲೂ ಇರುತ್ತೆ, ಸಂಸಾರಾವಸ್ಥೆಯಲ್ಲಿ ಕಾಣಿಸೋದಿಲ್ಲ. ಇದು ನಾಟಕದಲ್ಲಿ ಪಾಠ ಮಾಡಿದಾಗ ಗೊತ್ತಾಗೋದಿಲ್ಲ ಯಾರು ಅಂತ ಹೇಳಿ ಗೊತ್ತಾಯ್ತು. ಆಮೇಲೆ ಬಂದ ಬಣ್ಣಗಿಣ್ಣ ಅಳಿಸ್ಕೊಂಡಾಗ ಗೊತ್ತಾಗುತ್ತೆ. ಇಷ್ಟಾದ್ರೂ ಕೂಡ ಟೋಟಲ್ ಡಿಫ್ರೆನ್ಸ್ ಇರೋದಿಲ್ಲ, ಏನಿರುತ್ತೆ ರಿಸೆಂಬ್ಲೆನ್ಸ್ ಇದ್ದೇ ಇರುತ್ತೆ. ಇಲ್ಲಿ ಯಾರೋ ತಂದು ಇವರು ಅಂತ ತೋರಿಸಿದ್ರೆ ಒಪ್ಪೋದಿಲ್ಲ ಗೊತ್ತಾಯ್ತಾ. ಆ ಥರ ಅಲ್ಲಿ ಆ ಕಾಲಕ್ಕೆ ಮಾತ್ರ ಏನಾಗಿರುತ್ತೆ, ಆ ಕಾಲಕ್ಕೆ ಗೊತ್ತಾಗೋದಿಲ್ಲ. ಆ ಕಿರೀಟ ಕಿರೀಟ ಅಲಂಕಾರ ಮಾಡ್ಕೊಂಡೋಗ ಗೊತ್ತಾಗೋದಿಲ್ಲ. ಆ ಒಂದು ತಂದೆ ರೂಪ ಒಂದು ಇದ್ದೇ ಇರುತ್ತೆ. ಅದು ನಮ್ಮ ಸಿಂಪಲ್ ಕಾಮನ್ ಸೆನ್ಸ್, ನಾವೇನು ಅರ್ಥ ಮಾಡ್ಕೋತೇವೆ. ಯಾವ ವ್ಯಕ್ತಿ ಎಷ್ಟೇ ನೀವು ಡ್ರೆಸ್ ಹಾಕಿದ್ರು ಕೂಡ ವ್ಯಕ್ತಿ ಏನಾಗಿರ್ಬೇಕು, ಅವನು ಅವನೇ ಆಗಿಲ್ಲ. ಅವ್ನು ಡ್ರೆಸ್ ಹಾಕಿದ್ರೆ ಹಾಕೊಬೋದಿಲ್ಲ ಯಾರು ಕೂಡ. ಆಮೇಲೆ ಅವ್ನ ವ್ಯಕ್ತಿತ್ವನ ಕಳ್ಕೊಳ್ಳೋದು, ಆದರೆ ಡ್ರೆಸ್ ಹಾಕೋತಾರ? ಏನೇ ಆದರೂ ಏನಾಗಿರ್ಬೇಕದು, ಈ ಡ್ರೆಸ್ಸಲ್ಲಿ ಭಾರಿ ಚೆನ್ನಾಗಿ ಕಾಣಿಸ್ತಾನೆ ಈ ಡ್ರೆಸ್ಸಲ್ಲಿ ಅಂತ ಹೇಳಿದಾಗ, ಆ ಡ್ರೆಸ್ಸು ಇದೆ, ಅವನು ಇದ್ದಾನೆ ಜೊತೆಗೆ, ದೇಹ ಇದ್ದೇ ಇದೆ. ದೇವರು ಹಾಗೆ, ಎಲ್ಲ ಜೀವರು ಹಾಗೇನೆ, ಅನಂತ ಅನಂತ ರೂಪ ಇರೋದು ದೇವರಿಗೆ, ಉಳಿದವರಿಗೆಲ್ಲ ಯಥಾಯೋಗ್ಯ ರೂಪಗಳಿರುತ್ತೆ. ಆದರೆ ರೂಪಗಳ ವ್ಯತ್ಯಾಸ ಬೇರೆ ಇರುತ್ತೆ. ಲಕ್ಷ್ಮೀನಾರಾಯಣರಿಗೆ ಮಾತ್ರ ಏನಿಲ್ಲ, ಅನಂತ ರೂಪ ಇದ್ದರೂ ಕೂಡ ಯಾವ್ಯಾವ ವ್ಯತ್ಯಾಸನೂ ಇಲ್ಲ ಅಷ್ಟೇ. ನಮಗೇನೆ ಒಳ್ಳೆ ಬಿಸಿಲಲ್ಲಿ ಕೋಟು ಪ್ಯಾಂಟು ಶರ್ಟು ಸ್ವೆಟರ್ ಹಾಕೊಂಡು ಬಿಟ್ಟು ಗತಿ ಒದ್ದಾಡೋಗ್ಬಿಡ್ತಾನೆ, ಹೋಗ್ತಾನೆ ಅಯ್ಯೋ ಅಯ್ಯೋ ಅಂತ ಇರ್ತಾನೆ ಅವಂದೇ ಅದು ವ್ಯತ್ಯಾಸ ಐತಿ. ಅದೇ ರೀತಿ ಚಳಿಗಾಲದಲ್ಲಿ ಇದ್ದಾಗ ಬಂದಿತ್ತೆ ಆಯ್ತು, ನಮಗೆ ಅಫೆಕ್ಟ್ ದೇವರಿಗೆ ಅಫೆಕ್ಟ್ ಆಗೋದಿಲ್ಲ. ಅನಾರಬ್ಧೇತಿ ನನ್ನ ಉತ್ಕ್ರಾಂತೆ ಪೂರ್ವ ಕ್ಷೀಣ ಕರ್ಮತ್ವ ಮಾತ್ರೇಣ ಕಥಂ ಮುಕ್ತತ್ವ ದೇಹಬಂಧ ಇವ ಖಲು ಬಂಧ ಇತ್ಯತಃ ಕರ್ಮಕ್ಷಯಶ್ಚಾಪಿ ಮುಕ್ತಿತ್ವೇ ಪ್ರಮಾಣಮಾಹ. ಉತ್ಕ್ರಾಂತಿಗಿಂತ ಮುಂಚಿತವಾಗಿ ಕ್ಷೀಣಕರ್ಮ ಆದ ಮಾತ್ರಕ್ಕೆ ನಮ್ಮ ಮುಕ್ತಿ ಹೇಗಾಗುತ್ತೆ ಅಂದ್ರೆ, ಕ್ಷೀಣಕರ್ಮ ಅಂದ್ರೆ ಈ ರೀತಿ ಕರ್ಮಕ್ಷಯ ಆಗಬೇಕು. ಪ್ರಾರಬ್ಧಾನಾಂ ದಾಹೋ ನಾಮ ಎಂದು ಹೇಳಿದ್ದಾರೆ. ಭೋಗೇನ ಕ್ಷಯ ಉಪಮರ್ದೋ ವಾ ಇತ್ಯವಿರೋಧ. ಪ್ರಾರಬ್ಧ ಕಳ್ಕೊಳ್ಳೋದು ಅಂದ್ರೆ ಭೋಗಿಸಿ ಕಳ್ಕೊಳ್ಳೋದೊಂದು ಅಥವಾ ಉಪಮರ್ದ ಮಾಡೋದೊಂದು. ಇಲ್ಲಿ ಅವನಿಗೆ ಶಿಕ್ಷೆ ಆಗಿತ್ತು, ಏನ್ ಮಾಡಿದ್ರಿ ಈಗ? ಎಷ್ಟೋ ದಿವಸ ಕಡಿಮೆ ಮಾಡಿಬಿಟ್ರು. ಅವ್ರೊಳಗೆ ಬಿಡ್ತ ಹೊರಗೆ ಬಿಡ್ತಿದಾರಲ್ಲ, ಜೈಲಿಗೆ ಹಾಕಿದ್ರು. ಗೊತ್ತಾಯ್ತಾ? ಹಿಂದಿನೆಲ್ಲ ಕೌಂಟ್ ಮಾಡಿ ಅವನು ಸನ್ನಡತೆ ಗಿನ್ನಡತೆ ಸನ್ನಡತೆ ಅಂತ ತಿಳಿಸಿದ್ರು. ಗುಡ್ ಬಿಹೇವಿಯರ್ ಇಂದ ಜೈಲು, ಬ್ಯಾಡ್ ಜೈಲಿಗೆ ಹೋಗಿದ್ದೆ ಬ್ಯಾಡ್ ಬಿಹೇವಿಯರ್ ಇಂದ, ಅಲ್ಲಿ ಗುಡ್ ಬಿಹೇವಿಯರ್ ಇಂದ ಜೈಲು. ಅಲ್ಲಿ ಏನ್ ಮಾಡಿದ್ರು? ವೇ ಮಾಡಿದ್ರು, ವೇ ಮಾಡಿದ್ರು. ಹೌದಲ್ಲ, ವೇ ಮಾಡಿದ್ದಕ್ಕೆ ಏನಾಯ್ತು? ಶಿಕ್ಷೆ ಕಡಿಮೆ ಆದ ಉಪಮರ್ಥ ಕಡಿಮೆ ಆಗಿಬಿಟ್ರೆ. ಗೊತ್ತಾಯ್ತಾ? ಪೂರ್ತಿ ಕಡಿಮೆ ಆಗ ಉಪಮರ್ಥ ಇಲ್ಲ, ಪೂರ್ತಿ ಅನುಭವಿಸೇ ಬಂದ. ಅದು ಅನುಭವ, ಪೂರ್ತಿ ಅನುಭವ. ಕೆಲವರು ಉಪಮರ್ಥ ಆಗ್ಬೋದು, ಕೆಲವರು ಉಪಮರ್ಥ ಆಗದೇ ಇರಬಹುದು. ಅಂತೂ ಕರ್ಮ ಕ್ಷಯ ಆಗಲೇಬೇಕು, ಪ್ರಾರಬ್ಧ ಕರ್ಮ ಕ್ಷಯ ಆಗಬೇಕು. ಎಷ್ಟೋ ಸತಿ ಗುಡ್ ಕಾಂಡಕ್ಟ್ಗೋಸ್ಕರ ಕೆಲವು ವಿನಾಯಿತಿ ಕೊಡ್ತಾರೆ, ಲೇಟಾಗಿ ಬರೋ ಇಬ್ಬರು ಲೇಟಾಗಿ ಬರ್ತಾರೆ, ಒಬ್ಬನ ಒಳಗೆ ಕರ್ತಾರೆ, ಒಬ್ಬನಿಗೆ ಅವಳಗೆ ಕರ್ಕೊಂಬೋದಿಲ್ಲ. ಯಾಕೆ ಡೈಲಿ ಲೇಟಿಗೆ ಕಟ್ಟಬಿಟ್ರು ಇವನಿಗೆ, ಅವತ್ತು ಫಸ್ಟ್ ಲೇಟ್ ಅಷ್ಟೇ. ಅವನು ಏನು ಮಾಡ್ತಾರೆ? ಎಸ್ ಕಮೀನ್. ಅವನೇ ಕೇಳೋ ರೈಟ್ ಇಲ್ಲ ಅವನಿಗೆ, ಇವನಿಗೆ ಯಾಕೆ ಕಳ್ಕೊಂಡಿದ್ದೆ ಅವ್ನು ಕೇಳಾಗಿಲ್ಲ. ಯಾಕೆ ಉತ್ತರ ಅವನು ದಿವಸ ಲೇಟಾಗಿ ಬರೋ, ಅವನಿಗೆ ಕರ್ಕೊಂಡಿಲ್ಲ. ಎಸ್ ಅಂತಾರೆ, ಒಪ್ಕೋಬೇಕು. ಅದು ಉಪಮಾರ್ಥ. ಮೇಸ್ ಮಾಸ್ ಏನು ಮಾಡೋಗ್ಬೇಕಾದ್ರೆ ಇವರು ರೂಲ್ ಇಸ್ ಸೇವ್ ಫಾರ್ ಆಲ್ ಗೆಟ್ ಔಟ್ ಅಂತ ಅವನು ಕಳಿಸ್ಬೋದು ಬೇಕಾದ್ರೆ. ಬಟ್ ಏನು ಕನ್ಸಿಡರ್ ಮಾಡ್ತಾನೆ? ಅವ್ನ ಬಿಹೇವಿಯರ್ ರೆಗ್ಯುಲಾರಿಟಿ ಕನ್ಸಿಡರ್ ಮಾಡಿಬಿಟ್ಟು ಒಳಗೆ ಬಂತ ಕರೀತಾ, ಅದು ವೇವ್ ಮಾಡಿದ ಲೆಕ್ಕ. ಗೊತ್ತಾಯ್ತಾ? ಆಮೇಲೆ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತ, ಆ ಕ್ಲಾಸಿಗೆ ಮಾತ್ರ, ಮತ್ತೆ ನೆಕ್ಸ್ಟ್ ಕ್ಲಾಸಿಗೆ ಬೇಗ ಬಂದು ಕೂತ್ಕೊಂಡ್ಬಿಟ್ಟು, ಅವಾಗ ಗೆಟ್ ಔಟ್ ಅನ್ನೋದಿಲ್ಲ ಅವನು. ತಡೀತಾ? ಆ ಕ್ಲಾಸಿಗೆ ಅಪ್ಲೈ ಆಗೋದು, ಬೇರೆದಕ್ಕಾಗೋದಿಲ್ಲ. ಅವೆಲ್ಲ ನಿಯಮಗಳು, ಇದನ್ನೇ ಶಾಸ್ತ್ರ ನಿಯಮ ನೋಡ್ಕೊಂಡು ಅವನ್ನೆಲ್ಲ ಮಾಡಿರೋದು. ಭೋಗೇನ ಅನಾರಬ್ಧ ಅಂದ್ರೆ ಏನು? ಆರಬ್ಧ ಅಲ್ಲದ ಅನಾರಬ್ಧ. ಅನಾರಬ್ಧ ಎರಡು, ಸಂಚಿತ ಆಗಾಮಿ, ಇರದೇ ಮೂರು ಕರ್ಮ. ಸಂಚಿತ ಆಗಾಮಿ ಪ್ರಾರಬ್ಧ, ಆ ಪ್ರಾರಬ್ಧ ಅಲ್ಲದ್ದೆಲ್ಲ ಅವೆರಡು, ಅವೆಲ್ಲದ್ದೆಲ್ಲ ಪ್ರಾರಬ್ಧ ಅಷ್ಟೆ. ಅನಾರಬ್ಧ ಪ್ರಾರಬ್ಧ. ಪ್ರಾರಬ್ಧಾನಾಂ ದಾಹೋ ನಾಮ ಭೋಗೇನ ಕ್ಷಯ ಉಪಮರ್ದೋ ವಾ ಇತ್ಯವಿರೋ. ಇವೆಲ್ಲ ಸಿಂಪಲ್ ಅನ್ಕೊಂಡು ನಾನು ನೋಟ್ ಮಾಡಿಟ್ಕೊಂಡ್ಬಿಡ್ಬೇಕು. ಅಪ್ರೋಷಣೆ ಆದ ಕರ್ಮ ಮೂರು ವಿಧ, ಸಂಚಿತ ಆಗಾಮಿ ಪ್ರಾರಬ್ಧ. ಅದೆಲ್ಲ ಅನುಭಾಷದಲ್ಲಿ ಅದಿಷ್ಟು ನೆನಪಾಡ್ಕೊಳ್ಳೋಕೆ ಆಚಾರ ಬರೆದಿರೋದು. ಒಂದ್ಸತಿ ಗಟ್ಟಿ ಅದು ಮತ್ತೆ ಚೇಂಜ್ ಆಗಲು ಸಾಧ್ಯ ಇಲ್ಲ. ಚೇಂಜ್ ಆದ್ರೆ ಯಾಕೆ ಚೇಂಜ್ ಮಾಡಿದೆ ಅಂತ ಕೇಳಬೇಕು ಅಷ್ಟೇ ಹೊರತು ಅಷ್ಟು ಗಟ್ಟಿ ಮಾಡ್ಕೋಬೇಕು ಅವನ. ಬೇರೆ ಯಾವ ಮತ್ತವರಿಗೂ ಅವೆಲ್ಲ ಕಾನ್ಸೆಪ್ಟ್ ಗೊತ್ತಿಲ್ಲ. ಭೋಗೇನ ತೋಯಿತರೆ ಕ್ಷಪಯಿತ್ವ ಅಥ ಸಂಪತ್ಯತೆ. ಎರಡು ಸೂತ್ರ ಇದು ಉಪಮರ್ದಂಚ. ಒಂದು ಸೂತ್ರ ಹೇಳಿತು ಭೋಗ ಮಾಡಬೇಕು ಅಂತ, ಇನ್ನೊಂದು ಸೂತ್ರ ಹೇಳಿತು ಉಪಮರ್ದ ಆದರೆ ಓಕೆ ಅಂತ ಹೇಳಿದ್ರು. ಅದರಿಂದ ಯೋಚನೆ ಇಲ್ಲ. ಇತಿಹಿ ಭಗವದ್ವಚನಂ. ಇಲ್ಲೂ ಹಾಗೆ ಕೆಲವರು ಕಡಿಮೆ ಮಾಡಿಸಿರುತ್ತೆ, ಅವನ್ನ ಅಲೋ ಮಾಡ್ತಾರೆ. ಯಾಕೆ? ಗೇಮ್ ಸ್ಪೋರ್ಟ್ಸ್ ಸೀಟ್ಸಲ್ಲಿ ತೊಗೊಂಡ್ಬಿಟ್ಟಿರ್ತಾನೆ, ಆ ರಿಸರ್ವೇಷನ್ ಕೋಟದಲ್ಲಿ ಬರ್ತಾನು. ರೆಗ್ಯುಲರ್ ಇವನಿಗೆ ಸಿಗೋದಿಲ್ಲ, ಆ ಸ್ಪೋರ್ಟ್ಸ್ ಕೋಟದಲ್ಲೋ ಯಾವುದೋ ಕೋಟದಲ್ಲಿ ಅವನಿಗೆ ಸಿಗುತ್ತೆ. ಯಾಕೆ? ಅದರಿಂದ ಬಂದಿದ್ದದು. ಇವನು ಇಲ್ದಿದ್ದೇನು ಬರೋದಿಲ್ಲ. ದಾಹೋ ನಾಮ ಭೋಗೇನ ಕ್ಷಯ ಉಪಮರ್ದಂಚ ಇತಿ ಭಗವದ್ವಚನ. ನಾನು ಪ್ರಾರಬ್ಧ ಕರ್ಮ ಶೇಷಸ್ತು ವಿರಜಾ ತರಣಾವಧಿ ಅಂತ ಇನ್ನೊಂದು ವಾಕ್ಯ ಇದೆ. ಪ್ರಾರಬ್ಧ ಕರ್ಮ ಪೂರ್ತಿ ಹೋಗೋದು ವಿರಜಾಸ್ಥಾನ ಆದಮೇಲೆ ಅಂತ ಹೇಳ್ತಾರಲ್ಲ ಅಂದ್ರೆ, ಇತ್ಯತ್ರ ಪ್ರಾರಬ್ಧಸ್ಯ ವಿರಜಾ ತರಣಾವಧಿ ತೋಕ್ತೇಹೇ. ಒಂದು ಪ್ರಾರಬ್ಧಾನಾಂಚ ಸರ್ವಶಃ ಅಂತ ಇಲ್ಲಿ ಹೇಳಿದರು. ಎರಡಕ್ಕೆ ವಿರೋಧ ಬಂತಲ್ಲ ಅಂದ್ರೆ ವಿರೋಧ ಬಂದಿಲ್ಲ. ಇತಿ ಕಥಂ ಸರ್ವ ಪ್ರಾರಬ್ಧ ನಾಶಾನಂತರಂ ಸ್ಥೂಲ ಶರೀರಾದ ಉತ್ಕ್ರಮಣ ಮಿತಿ ಚೇನ್ನ. ಪ್ರಾರಬ್ಧ ಕರ್ಮಶೇಷಸ್ತು ವಿರಜಾ ತರಣಾವಧಿ ಸೋದರ ಸೋದಯಾತ್ ಫಲದಂ ಜ್ಞಾನಂ ಆದೇಹಂ ಕರ್ಮ ವಾ ವೈರವೇಹೇ ಇತಿ ನ್ಯಾಯವಿವರಣ ವಾಕ್ಯಶೇಷೆ. ಲಿಂಗದೇಹ ಆಪಾದಕ ಪ್ರಾರಬ್ಧ ಕರ್ಮ ಶೇಷ ಅತಿರಿಕ್ತ ಪ್ರಾರಬ್ಧ ಕರ್ಮ ಪ್ರಾರಬ್ಧಾನಾಂ ಅಧಿಕಾರಿ ಭೇದೇನ ಪ್ರಾಚುರ್ಯೇಣ ವಾ ಚರ್ಮ ಶರೀರ ಏವ ಭೋಗೇನ ಪರ್ಯವಸಾನೋಕ್ತೇ ತದ್ವಿವಕ್ಷಯಾಸ್ಯ ಗ್ರಂಥಸ್ಯ ಪ್ರವೃತ್ತತ್ವಾ. ಕ್ಲಾರಿಫಿಕೇಶನ್ ಕೊಟ್ಟರು. ಪ್ರಾರಬ್ಧ ಎರಡು ವಿಧ, ಅಲ್ಲೂ ಕೂಡ ಎರಡು ವಿಧ. ಒಂದು ಪ್ರಾರಬ್ಧ ದೇಹಕ್ಕೆ ಕಾರಣವಾಗೋದು, ಇನ್ನೊಂದು ಪ್ರಾರಬ್ಧ ವಿರಜಾಸ್ಥಾನ ಆಗೋವರೆಗೂ ಇರೋದು. ಆದ್ದರಿಂದ ಎಲ್ಲಿ ಪ್ರಾರಬ್ಧ ಕರ್ಮ ಆದ ತಕ್ಷಣ ಮೋಕ್ಷ ಅಂತಾರೋ ಅದನ್ನು ತಗೋಬೇಕು. ಎಲ್ಲಿ ಪ್ರಾರಬ್ಧ ಕರ್ಮ ಸದ್ಗತಿಗೆ ಹೋಗ್ತಾನೆ ಅಂತಾರೋ ಇದನ್ನು ತಗೋಬೇಕು. ಆದ್ದರಿಂದ ಪ್ರಾರಬ್ಧ ಕರ್ಮ ಕೂಡ ಎರಡು ವಿಧ. ಒಂದು ಲಿಂಗದೇಹ ಭಂಗಕ್ಕೆ ಇಂತ ಮುಂಚೆ ಉಳ್ಕೊಂಡಿರೋದು, ಇನ್ನೊಂದು ಹುಟ್ಟಿಗೆ ಕಾರಣ ಆಗೋದು. ಹುಟ್ಟಿಗೆ ಕಾರಣ ಆಗ ಪ್ರಾರಬ್ಧ ಹೊರಟೋಯ್ತು, ಇನ್ಯಾವ ಪ್ರಾರಬ್ಧ ಉಳ್ಕೊಂಡಿದೆ? ಅದು ಉಳ್ಕೊಂಡಿದೆ ಅಷ್ಟೇ. ಆ ಅರ್ಥದಲ್ಲಿ ಪ್ರಾರಬ್ಧ ಎರಡು ಇದೆ. ಈ ಟಿಕೆಟ್ ಸಿಕ್ತು ಕೆಲಸ ಆಯ್ತು ಅಂತ ಹೇಳಿಲ್ಲ. ಕರೆಕ್ಟೇ, ಟಿಕೆಟ್ ಸಿಕ್ಕ ಮೇಲೂ ಕೂಡ ಸ್ವಲ್ಪ ಗ್ಯಾಪ್ ಇದೆ, ಬಸ್ ಇನ್ನು ಬರೋ ಕಾಯ್ಬೇಕಾಗಿದೆ ಅಷ್ಟೇ. ಬಟ್ ಅವನಿಗೆಲ್ಲ ಗ್ಯಾರಂಟಿನೇ, ಯಾವ ಸಂಶಯನೂ ಇಲ್ಲ. ಆದರೆ ಇನ್ನೂ ಬಸ್ ಬಂದಿಲ್ಲ ಅನ್ನೋ ಕಾನ್ಸೆಪ್ಟ್ ಇದ್ರೆ ಹೇಗೋ, ವಿರಜಾಸ್ಥಾನ ಆಗಿಲ್ಲ, ಟಿಕೆಟ್ ಸಿಗ್ತಾವ ಅನ್ನೋ ಸ್ಥಿತಿ ಬೇರೆ, ಪೂರ್ತಿ ಗೆಟ್ ಔಟ್ ಅವ್ನು ಇರ್ಲಕ್ಕೆ ಸಾಧ್ಯ ಇಲ್ಲ. ಇವ್ರು ಆ ಥರ ಇಲ್ಲ. ಸೊ ಎಲ್ಲೆಲ್ಲಿ ಪ್ರಾರಬ್ಧ ಕರ್ಮ ನಾಶ ಅಂತ ಕರೀತಾರೋ ಈ ಸ್ಪಷ್ಟೀಕರಣ ಇಟ್ಕೊಂಡು ಕರೆಯೋದ್ರಿಂದ ಯೋಚನೆ ಇಲ್ಲ. ಈಗ ಜ್ಞಾನದಿಂದ ಭಕ್ತಿ ಮೋಕ್ಷ ಅಂತ ಕೆಲವು ಕಡೆ ಹೇಳ್ತಾರೆ, ಭಕ್ತಿಯಿಂದ ಮೋಕ್ಷ ಅಂತ ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ ವೈರಾಗ್ಯದಿಂದ ಮೋಕ್ಷ ಅಂತ ಹೇಳ್ತಾರೆ. ಮೂರು ವಿರುದ್ಧನಾ? ಈ ಮೂರು ಏನವೋ ಟು ಫೇಸ್ ಸೇಮ್ ಕಾಯಿನ್ ಇದ್ದಾಗ ಗೊತ್ತಾಯ್ತು. ಜ್ಞಾನ ಅಂದ್ರೆ ಭಕ್ತಿ ಅಂತ ಅರ್ಥ, ಭಕ್ತಿ ಅಂದ್ರೆ ಜ್ಞಾನ ಅಂತ ಅರ್ಥ, ಎರಡು ಇದ್ರೆ ವೈರಾಗ್ಯ ಅಂತಾನೂ ಅರ್ಥ. ಮೂರು ಸೇರಿ ಏನವು? ಮೂರು ಸೇರಿ ಏನದು? ಒಂದು ಯೂನಿಟ್ ಅದು. ಯಾವ್ದು ಒಂದು ಹೇಳಿದ್ರೆ ಏನು ಕೈ ಬಾ ಕಾಲು ಬಾ ಅಂತ ಹೇಳಿ ಏನರ್ಥ? ಅವ್ರು ಬಂದ್ರು ಕೈ ಬಂತು ಕಾಲು ಬಂತು, ಕೈ ಕಾಲು ಏನಾಗಿದೆ? ಎಲ್ಲ ಒಂದು ದೇಹಕ್ಕೆ ಸೇರಿರೋದ್ರಿಂದ ಈ ಜ್ಞಾನ ಭಕ್ತಿ ವೈರಾಗ್ಯಗಳು ಮೂರು ಒಂದೇನೆ. ಆದರೆ ಒಂದರಿಂದ ಮೋಕ್ಷ ಅಂತ ಅಕಸ್ಮಾತ್ ಎಲ್ಲಾರು ಹೇಳಿದ್ರೆ ಮೂರು ಸೇರಿ ಅಂತ ಅರ್ಥ. ಕೆಲವೊಮ್ಮೆ ಸ್ಪಷ್ಟೀಕರಣಕ್ಕೋಸ್ಕರ ಏನು ಮಾಡ್ತಾರೆ? ಮೂರು ಹೇಳ್ತಾರೆ, ಕೆಲವೊಮ್ಮೆ ಎರಡು ಹೇಳ್ತಾರೆ ಜ್ಞಾನ ಭಕ್ತಿ, ಕೆಲವೊಮ್ಮೆ ವೈರಾಗ್ಯ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಏನವೋ ಒಂದು ಹೇಳಿದ ಮೂರು ಕೂಡ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಯ್ತು. ಏನ ಲಿಂಕ್ಡ್ ಅವು, ಒಂದೊಂದು ಪ್ರತ್ಯೇಕ ಕೊಡ್ಲಕ್ಕೆ ಬರೋದೇ ಇಲ್ಲ. ಜ್ಞಾನ ಭಕ್ತಿ ವೈರಾಗ್ಯಗಳು ಲಿಂಕ್ ಅದು. ಬರೀ ಜ್ಞಾನ ಕೊಡುವಂಥ ದೇವ್ರನ್ನ ಕೇಳಿದರೆ ಭಕ್ತಿ ವೈರಾಗ್ಯನೂ ಕೊಡು ಅಂತ ಅರ್ಥ. ಅದು ವಯಸ್ಸುತಿಯಲ್ಲಿ ಹೇಳಿದರು, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನೋಡಿದ್ರೆ ವಾಯಸ್ಸು ಸ್ಪಷ್ಟ ಹೇಳ್ತಾ ಇದೆ, ಭಕ್ತಿ ಕೇಳಬೇಕು, ಜ್ಞಾನಗೇನ ಕೇಳಬಾರ್ದು. ಏನರ್ಥ ಅದಕ್ಕೀಗ? ಜ್ಞಾನ ಭಕ್ತಿ ಬಿಡ್ಲಕ್ಕೆ ಬರೋದಿಲ್ಲ, ಆದ್ದರಿಂದ ಕಾಯಿನ ಕೊಡು, ಆ ಕಡೆ ಕೊಡು, ಹೆಡ್ ಒಂದು ಕೊಡು, ಟೇಲ್ ಕೊಡಬೇಡ. ಏನರ್ಥ? ಏನರ್ಥ ಅದಕ್ಕೆ? ಮೂರು ಸೇರೆ ಕೊಟ್ಟಿರೋದು, ಮಹಾತ್ಮ ಜ್ಞಾನ ಪೂರ್ವಕ ಭಕ್ತಿ ಅಂತಿರೋದ್ರಿಂದ ಅವಾಗ ಮಹಾತ್ಮ ಜ್ಞಾನ ಭಕ್ತಿ ಕೊಡೋದ್ರೆ ಏನರ್ಥ? ಜ್ಞಾನ ಕೊಡು ಅಂತಾರೆ. ಟಿ ವಿ ಕೊಡುತ್ತಾನೆ ಪ್ಯಾಕಿಂಗ್ ಸಮೇತ ಕೊಡು ಅಂತ ಕೇಳ್ತಾರ? ಯಾವುದೇ ಪದಾರ್ಥ ಕೇಳಿದಾಗ ಏನು ಅಂಡರ್ಸ್ಟುಂಡ್ ಅಲ್ಲಿ? ರಿಲೆವೆಂಟ್ ಏನಿರುತ್ತೆ ಎಲ್ಲ ಕೊಟ್ಬಿಡ್ಬೇಕು. ರಿಲೆವೆಂಟ್ ಏನಿರುತ್ತೋ ಅದಿಷ್ಟು ಸೇರಿ ಕೊಡಬೇಕು ಹೊರತು ಪ್ರತ್ಯೇಕ ಕೊಡ. ಫೋನ್ ತೊಗೊಂಡ ಚಾರ್ಜರ್ ಕೊಡ್ತಾನ ಜೊತೆಗೆ, ಹಾಗೆ ಫೋನ್ ತೊಗೊಂಡ ಚಾರ್ಜರ್ ಬೇರೆ ಅಂತಿಲ್ಲ. ಏನು ಮಾಡ್ತಾನೆ ಅದನ್ನು? ಅದು ಫ್ರೀ ಕೊಟ್ಟಿಲ್ಲ, ಏನಾಗಿದೆ ಅದನ್ನು ಅದೆಲ್ಲ ಸೇರಿಸ್ಬಿಟ್ಟಿರ್ತಾನೆ ಮೊದಲೇ, ಫ್ರೀ ಕೊಡೋದಿಲ್ಲ. ಪ್ಯಾಕಿಂಗ್ ಬರುತ್ತೆ, ಕೆಲವೊಮ್ಮೆ ಪ್ಯಾಕಿಂಗ್ ದುಡ್ಡು ಸೇರಿಸಿರ್ತಾನೆ ಆಗಲೇ ಅವನು, ಹೇಳಿತಾ? ಪ್ಯಾಕಿಂಗ್ ಬಿಟ್ಟಲ್ಲ, ಪ್ಯಾಕಿಂಗ್ ಸೇರೆ ಮಾಡಿರ್ತಾರೆ ಅದನ್ನೆಲ್ಲ. ಭೋಗೇನ ತು ಇತರೆ ಕ್ಷಪಯಿತ್ವಾತ ಸಂಪತ್ಸ್ಯತೆ ಇತಿ ಕಥಂ ಸರ್ವ ಪ್ರಾರಬ್ಧ ನಾಶಾನಂತರಂ ಸ್ಥೂಲ ಶರೀರಾತ್. ಮಾತಾಡೋ ರೀತಿನೇ ಹಾಗೆ ಯಾವಾಗಲೂ ಅದೆಲ್ಲ ಎಲ್ಲ ಕಡೆ ಅರ್ಥ ಮಾಡ್ಕೋತೇವೆ. ಯಾರು ಮಾಡಿರ್ತಾರೆ? ಸ್ವಲ್ಪ ಅನ್ನ ಕೊಡ್ತೀರಾ ಅಂತ ಕೇಳ್ತಾರೆ. ಅನ್ನ ಹಾಕಿ ಹಸಿವಾಗಿದೆ, ಅನ್ನ ಹಾಕಿ ಬರೀ ಅನ್ನ ಹಾಕಿ ಅಂತ ಅರ್ಥನ? ಅನ್ನ ಶಬ್ದಕ್ಕೆ ಏನರ್ಥ ಅಲ್ಲಿ? ಊಟ ಅಂತ ಅರ್ಥ. ಅನ್ನ ಶಬ್ದಕ್ಕೆ ಊಟ ಅಂತ ಹೊರತು ಬರೀ ಅನ್ನ ಕೇಳಿದೆ ಅನ್ನ ಕೊಟ್ಟಿವೆ ಏನು ಮಾಡ್ಬೇಕು ಅದಕ್ಕೆ? ಬಟ್ ಆ ಕೇಳೋನಿಗೆ ಗೊತ್ತು, ಹೇಳೋನಿಗೆ ಗೊತ್ತು, ಏನದು ಹೇಳ್ತಾರಲ್ಲ ಅಲ್ಲ, ಯಾ ಕೆಲಸ ಬಿಡ್ತೀನಿ ಅಂತ ಹೇಳ್ತೀನಿ, ನಾಳೆ ಅನ್ನಕ್ಕೆ ಏನು ಮಾಡ್ತೀನಿ ಅಂದರೆ ಏ ಚಪಾತಿ ತಿಂದ್ಕೊಂಡಿರ್ತೀರಿ ಅನ್ನಕ್ಕಾಗುತ್ತಾ? ಕೆಲಸ ಬಿಡ್ತು ಅನ್ನಕ್ಕೆ ಏನು ಮಾಡ್ತೀವಿ ಅಂದರೆ ಏನರ್ಥ? ಆಹಾರಕ್ಕೆ ಏನು ಮಾಡ್ತೀವಿ ಅಂತ ಅರ್ಥ. ಕೆಲವು ಶಬ್ದಗಳಿಗೆ ತಮ್ಮದೇ ಅರ್ಥ ಇರುತ್ತೆ, ಅದು ಮತ್ತೆ ಮತ್ತೆ ಬಿಡಿಸಿಡಬೇಕಾಗಿಲ್ಲ. ಬಿಡಿಸಿ ಹೇಳಿದರೆ ಅದೇನಾಗುತ್ತೆ? ಶಬ್ದ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಆ ಹೇಳೋನಿಗೂ ಬೋರು, ಕೇಳೋನಿಗೂ ಬರೋ, ಅವೇ ನಮ್ಗೆ ಗೊತ್ತಿರಿ ಮುಂದೆ ಹೋಗಿ ಅಂತ ಹೇಳ್ತಾರಲ್ಲ ಹಾಗೆ. ಇತಿ ಕಥಂ ಸರ್ವ ಪ್ರಾರಬ್ಧ ನಾಶಾನಂತರಂ ಸ್ಥೂಲ ಶರೀರ ಉತ್ಕ್ರಾಮಿತಿ ಚೇನ್ನ ಪ್ರಾರಬ್ಧ ಕರ್ಮ ಶೇಷಸ್ತು. ಉತ್ತರ ಕೊಟ್ರು, ವಿಸ್ತರಸ್ತು ತತ್ವ ಪ್ರಕಾಶಿಕ ವಾಕ್ಯಾರ್ಥ ಮುಕ್ತ ವಲ್ಯಾಮನುಸಂಧೇಯ. ಇವರು ಒಂದು ಗ್ರಂಥ ಬರೆದಿದ್ದಾರೆ, ತಾಮ್ರಪರ್ಣಿ ಶ್ರೀನಿವಾಸ ಗ್ರಂಥ ಇದು. ತತ್ವ ಪ್ರಕಾಶಿಕಕ್ಕೆ ವಾಕ್ಯಾರ್ಥ ಮುಕ್ತಾವಳಿ, ಪ್ರಮೇಯ ಮುಕ್ತಾವಳಿ ಅಂತ ಎರಡು ಟಿಪ್ಪಣಿ ಬರೆದಿದ್ದಾರೆ, ಎರಡು ಟಿಪ್ಪಣಿ ಬರೆದಾರೆ ಒಂದೇ ಗ್ರಂಥಕ್ಕೆ. ಅದರಲ್ಲಿ ನೋಡಿ ಇನ್ನು ಜಾಸ್ತಿ ಬರೆದಿದ್ದೇವೆ ಅಂತ ಹೇಳಿದರು. ಆ ಪುಸ್ತಕ ಸಿಕ್ಕಿದೆ, ಈಗ ಪ್ರಿಂಟ್ ಆಗಿದೆ ಕೂಡ. ಮೊದಲು ಒಂದು 20 ವರ್ಷಗಳ ಯಾವ ಇರಲಿಲ್ಲ, ಈಗೆಲ್ಲ ಬಂದಿದೆ. ವಾಕ್ಯಾರ್ಥ ಮುಕ್ತಾವಲ್ಯ ಮನುಸಂಧೇಯ ಏಷ ಬ್ರಹ್ಮ ಇತ್ಯಾದೌ ಏಷ ಏತೆ ಇಮಾನೀತಿ ವಿಶೇಷಣಾನ. ಏಷ ಅಂತ ಒಂದು, ಏತೆ ಅಂತ ಒಂದು, ಇಮಾನಿ ಅಂತ ಒಂದು, ಮೂರು ಸೇರಿ ವಿಶೇಷಣಗಳು ಆಯಿತು. ಬಹುವಚನ ಸಂಸ್ಕೃತದಲ್ಲಿ ಬಹುವಚನ ಆಗ್ಬೇಕಾದ್ರೆ ಎಷ್ಟಿರಬೇಕು? ಮೂರು ಇರಬೇಕು. ಕನ್ನಡದಲ್ಲಿ ಎಷ್ಟಿದ್ರೆ ಸಾಕು? ಎರಡಿದ್ರೆ ಸಾಕು. ಕೃತ್ಯ ಅಪ್ರತೀತೇ ಕೃತ್ಯ ಮಾಹ ಬ್ರಹ್ಮೇಂದ್ರಾದೀತಿ ನನು ಬ್ರಹ್ಮಾದಿ ಶಬ್ದಾ ಭಗವತ್ಪರಾಹ ಏವ ಭವಂತು ಗುಣಸಮರ್ಪಕತ್ವ. ಬ್ರಹ್ಮಾದಿ ಶಬ್ದಗಳೆಲ್ಲ ಭಗವತ್ಪರವೇ ಆಗಲಿ ಅಂತ ಕೇಳಿದರೆ ಹೌದು, ಅದು ಯಾವ ವಿಷಯ ಹೇಳುತ್ತಾರೆ ಅನ್ನೋದ್ರ ಮೇಲೆ ಯಾರಿಗೆ ಅನ್ವಯ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು. ನಚ ಪ್ರಜ್ಞಾನೇತ್ರಂ ಪ್ರಜ್ಞಾನೇ ಪ್ರತಿಷ್ಠಿತಮಿತ್ಯುಕ್ತ ಪ್ರಜ್ಞಾನೆ ಪ್ರಜ್ಞಾನೇತ್ರತ್ವಾದಿ ವಿರೋಧ. ಪ್ರಜ್ಞಾನೇತ್ರ ಪ್ರಜ್ಞಾನೇತ್ರ ಅಂದರೆ ಪ್ರಾಜ್ಞಾನಾಮಕ ಪರಮಾತ್ಮ ತನಗೆ ತಾನೇ ಸ್ವಾಮಿಯಾಗಿದ್ದಾನೆ ಅಂತ ಅರ್ಥ. ಬೇರೆ ಕಡೆಗೆ ಅಂತ ಪರಮಾತ್ಮನನ್ನ ಸ್ವಾಮಿಯನ್ನಾಗಿ ಜೀವ ಹೊಂದಿದ್ದಾನೆ ಅಂತ ಅರ್ಥ. ಪ್ರಾಣವಶ ಇತಿ ಪದೇನ ಸ್ವತಂತ್ರತ್ವ ಅಪರ ಪರ್ಯಾಯಸ್ಯ ಸ್ವನೇತ್ರಕ ಸ್ವತಂತ್ರ ಅಂದ್ರೆ ಒಂದೇ, ಸ್ವನೇತ್ರ ಅಂದ್ರೆ ಒಂದೇ. ಸ್ವನೇತ್ರಕತ್ವಸ್ಯ ಉಕ್ತತ್ವಾದಿತ್ಯತ ಸಹಿ ಇತಿ. ಪರಮಾತ್ಮ ಯಾರು ಮುಖ್ಯತಃ? ಸಹಿ, ಅವನೊಬ್ಬನೇನೆ ಎಲ್ಲಾರಿ ಸಹಿ ಭಗವಾನ್ ಸ್ವನೇತ್ರ ಕೋಪಿ ನ ಅನುಗ್ರಾಹ್ಯ, ತನಗೆ ತಾನೇ ಸ್ವಾಮಿ, ಇನ್ಯಾರ ಸ್ವಾಮಿತ್ವೋ ಅವನಿಗಿಲ್ಲ, ಅವನಿಗೆ ಬೇಕಿಲ್ಲ. ಅತ್ರ ಬ್ರಹ್ಮಾದೀನಾಂ ಅನುಗ್ರಾಹ್ಯತ್ವಮೇವ ವಿವಕ್ಷಿತಂ ನ ವಿಷ್ಣೋಃ ಸ್ವನೇತೃಕತ್ವಂ ಬ್ರಹ್ಮ ಶಿವಶ್ಚ ಶಕ್ರಶ್ಚ ಇತಿ ಸಮಾಖ್ಯಾವಚನಾತ್ ಏಷಃ ಇತ್ಯಾದಿ ವಿಶೇಷಣಾಚ್ಚ ಪ್ರಜ್ಞಾನೇತ್ರಮಿತ್ಯತ್ರ ವಿವಕ್ಷಿತ ಅನುಗ್ರಾಹ್ಯತಾ ರೂಪಾನೇಯತಾ ಚ ನೇಯತಾ ನ ವಿಷ್ಣೋಃ ಸಂಭವತಿ. ಉಡದವರ ವಶನಾಗುವಿಕೆ ಅನ್ನೋದು ವಿಷ್ಣುವಿಗೆ ಯಾವ ಕಾಲಕ್ಕೂ ಇಲ್ಲ. ಇತ್ಯತ್ರ ಪ್ರಮಾಣವಾಹ, ಅದು ಪ್ರಮಾಣ ಕೊಟ್ಟು ಪ್ರಾಣಾರಬ್ಧ ಫಲಾನ ವಿಧಿಷ್ಟು ಕೂಡ ಇತಿ ಬ್ರಹ್ಮಾಂಡೇ. ಮತ್ತು ಇನ್ನೊಂದು ಪ್ರಮಾಣ, ನೇಯತಾನು ಗ್ರಾಹ್ಯತಾಪಿ ನಸಾ ವಿಷ್ಣೋಃ ಸ್ವತೋ ಪಿತು ಇತಿ ಶಬ್ದತತ್ವೇ. ಅಲ್ಲಿಗೆ ಅದಾಯ್ತು, ನೇಯತಾ ಇತಿ ನಯ ಅನುಗ್ರಾಹ್ಯತಾ ರೂಪ ನೇಯತಾ ಸಾ ವಿಷ್ಣೋಃ ಸ್ವತಃ ಪರತೋಪಿ ನಾಸ್ತಿ ಇತ್ಯರ್ಥ. ಅನುಗ್ರಾಹ್ಯ ಅನ್ನೋ ಪದ ವಿಷ್ಣುವಿಗೆ ಯಾವ ರೀತಿಯಲ್ಲೂ ಉಪಯೋಗಿಸಬಾರದು. ಅನುಗ್ರಾಹಕ ಅನ್ನೋ ಪದ ಉಪಯೋಗಿಸ್ಬೇಕೆ ಹೊರತು ಅನುಗ್ರಾಹ್ಯ ಅಂತ ಉಪಯೋಗ ದೇವರಿಗೆ ಉಪಯೋಗಿಸ್ಬಾರ್ದು. ಈ ವಾಯುದೇವರಿದ್ದಾರೆ, ಅವರು ಎರಡು ಗುಣ ಇದೆ ಅವರಿಗೆ. ಅವರು ಕೆಳಗಿನವರಿಗೆಲ್ಲ ಅನುಗ್ರಾಹಕರು, ವಿಷ್ಣುವಿನಿಂದ ಅನುಗ್ರಾಹ್ಯರವರು. ರಮಾದೇವಿ ಕೂಡ ಎಲ್ಲರಿಗೂ ಅನುಗ್ರಾಹಕರು, ವಿಷ್ಣುವಿನ ಅನುಗ್ರಾಹ್ಯರು. ವಿಷ್ಣು ಮಾತ್ರ ಬರೀ ಅನುಗ್ರಾಹಕ, ಅನುಗ್ರಹ ಏನಲ್ಲೇ ಇಲ್ಲ. ನಮಗೇನು ಅನಿಸುತ್ತೆ, ಇವರೇ ಶ್ರೇಷ್ಠ, ಎರಡಿದೆ ಅವ್ರಿಗೆ ಒಂದೊಂದೇ ಇದೆ ಅಂತ ತಿಳ್ಕೊಂಡ್ರೆ ಏನು ಮಾಡ್ಬೇಕಾಗ. ಯಾರು ಶ್ರೇಷ್ಠ ಇದರಲ್ಲಿ? ಅನುಗ್ರಹಕ್ಕೆ ಯಾರು ಇಲ್ವೇ ಇಲ್ಲ. ಯಾವ ಕಾಲಕ್ಕೆ ಹೋಗೋದು ಗ್ರೇಟೆಸ್ಟ್ ಹೇಳಿತಾ, ಅದು ವಿಷ್ಣುವಿನ ಮಹಿಮೆ. ಪ್ರಥಮ ಅದೇ ರುದ್ರಂ ಹೇಳಿದಾರಲ್ಲ, ರುದ್ರಂ ರುದ್ರೋ ಬ್ರಹ್ಮಾಣಮಾಶ್ರಿತ, ರುದ್ರಂ ಸಮಾಶ್ರಿತ ದೇವಾಹ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದ್ ಉಪಾಶ್ರಿತ ನಾಹಂ ಕಂಚಿದ್ ಉಪಾಶ್ರಿತ, ನಾನು ಯಾರಿಂದ ಅನುಗ್ರಾಹ್ಯನಾಗಿಲ್ಲ ಅಂತ ಅರ್ಥ. ಅದೇ ರೀತಿ ಬಲಂ ಇಂದ್ರಸ್ಯ ಗಿರೀಶಃ, ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನ ಹರೇಹೇ ಬಲಮನ್ಯತಃ. ಒಬ್ಬೊಬ್ಬರಿಗೆ ಇಂದ್ರದೇವರಿಗೆ ರುದ್ರದೇವರು ಬಲ, ರುದ್ರದೇವರಿಗೆ ವಾಯುದೇವರು ಬಲ, ವಾಯುದೇವರಿಗೆ ಶ್ರೀಹರಿ ಬಲ, ಶ್ರೀಹರಿಗೆ ಯಾರ ಬಲವನ್ನೂ ಇಲ್ಲ, ಅವನಿಗೆ ಅವನೇ ಬಲ. ಇವಿಷ್ಟು ಒಂದೇ ಪದಗಳು ಇವಿಷ್ಟು ಕೂಡ. ಯಾರಿಗೂ ಅನುಗ್ರಾಹ್ಯನಾಗಿ ವಿಷ್ಣು ಇಲ್ಲ. ಪ್ರತಿಷ್ಠಿತತ್ವ ಇತ್ಯುಕ್ತಾಶ್ರಿತತ್ವ ಇತಿ ಉಕ್ತಾಶ್ರಿತತ್ವಂಚ ಸಮುಚ್ಚೀಯತೆ. ಅಲ್ಲಿಗೆ ಅದು ಮುಗಿಯುತ್ತೆ. ಈಗ ಖಂಡಾರ್ಥ ಓದಿದರೆ ಅಧ್ಯಾಯ ಪೂರ್ತಿ ಮುಗಿಯುತ್ತೆ. ಅದು ನಾಳೆ ಅಲ್ಲ, ಅದು ನಾಳೆ ಪಾಠ, ಸಂಕ್ರಾಂತಿ ಪಾಠ ಇರೋದಿಲ್ಲ. ಆಮೇಲೆ ಮೂರು ದಿವಸ ಪಾಠ ಇರೋದಿಲ್ಲ, ಎಂದು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಪಾಠ ಇರುತ್ತೆ. ಮತ್ತೆ ಸರ್ವೇಂದ್ರ ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸ್ವೇನ ಸದಾ ನಿರಸ್ತ ಕುಹಕಂ.